ದೇವದರ್ಶನ ಗುಡಾರ 8ನೆಯ ಅಧ್ಯಾಯ ಅರ್ಥಗರ್ಭಿತವಾದ ಇನ್ನಿತರ ಮಾದರಿಗಳು. ಅಂಗಳದಲ್ಲಿರುವ ನಿಲುವು ಕಂಬಗಳು, ಬಿಳಿಯ ತೆರೆಗಳು, ಬೆಳ್ಳಿಯ ಕೊಂಡಿಗಳು, ಪರಿಶುದ್ಧ ಮತ್ತು ಅತಿ ಪರಿಶುದ್ಧ ಬಾಗಿಲಿನ ನಿಲುವು ಕಂಬಗಳು, ಬಂಗಾರದ ಮೇಜು, ಬಂಗಾರದ ದೀಪಸ್ತಂಭಗಳು, ಗೂಢವಾಗಿರುವ ವಿಷಯಗಳನ್ನು ನೋಡಲು ಅರ್ಹರಾದ ಪ್ರತಿ ಛಾಯೆಯಲ್ಲಿರುವ ಯಾಜಕರು ಮತ್ತು ಅದನ್ನು ನೋಡಲಿಕ್ಕಾಗದ ಲೇವಿಯರು, ಬಂಗಾರದ ವೇದಿಕೆ, ಮಹಾಪರಿಶುದ್ಧ ಸ್ಥಳದೊಳಗಿನ ಒಡಂಬಡಿಕೆಯ ಮಂಜೂಷದೊಳಗಿಟ್ಟಿದ್ದ ವಸ್ತುಗಳು ಮತ್ತು ಅದರ ಪ್ರಾಮುಖ್ಯತೆ, ಕೃಪಾಸನ, ಎರಡು ಕೆರೂಬಿಗಳು, ಕುಂದು ಕಳಂಕಗಳಿಲ್ಲದ ಯಾಜಕ, ಯುಗ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿಡಲ್ಪಟ್ಟ ಮರ್ಮಾತಿಶಯ, ಈ ಹಿಂದೆ ವರ್ಣಿಸಲ್ಪಟ್ಟಿರುವ ಭಾಗದಲ್ಲಿ ಕೆಲವು ಕುತೂಹಲಕಾರಿಯಾದ ವಿವರಗಳನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟು ಬಿಡಲಾಗಿದೆ. ಈಗ ಆ ದೇವದರ್ಶನ ಗುಡಾರದ ಸಾಮಾನ್ಯ ರಚನಾಕ್ರಮ, ಅದರ ಸೇವೆಗಳು ಮತ್ತು ಆದರ್ಶಗಳ ಅಭಿಪ್ರಾಯಗಳನ್ನು ವಿವರವಾಗಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಗ್ರಹಿಸಿಕೊಂಡವರಿಗೆ ಅದರ ತಿಳುವಳಿಕೆಯು ಸ್ಪಷ್ಟವಾಗಿ ತೋರಿಬರುವುದು. ನಿಲುವು ಕಂಬ. ಅಂಗಳದಲ್ಲಿ ನಿಲ್ಲಿಸಲ್ಪಟ್ಟ ಕಂಬಗಳು ಪರದೆಯನ್ನು ಎತ್ತಿ ಹಿಡಿಯುವುದಲ್ಲದೆ ಅಂಗಳದಲ್ಲಿ ಅನ್ಯಾಯ ಸಮ್ಮತವಾದ ನಂಬಿಗಸ್ತರನ್ನು ನಿರೂಪಿಸುತ್ತದೆ. ಈ ಹಿಂದೆ ನಾವು ನೋಡಿದಂತೆ ಇವರು ನ್ಯಾಯಸಮ್ಮತವಾದ ಸ್ಥಿತಿಯನ್ನು ನಿರೂಪಿಸುವವರಾಗಿದ್ದಾರೆ. ಮರದ ತುಂಡಿನ ಈ ನಿಲುವು ಕಂಬಗಳು ಕೊಳೆತು ಹಾಳಾಗುವ ವಸ್ತುಗಳಾಗಿವೆ ಮತ್ತು ಈ ವರ್ಗದಲ್ಲಿ ನಿರೂಪಿಸಲ್ಪಟ್ಟ ಮಾನವರು ಯಥಾರ್ಥತ್ವದಲ್ಲಿ ಪರಿಪೂರ್ಣತೆಯನ್ನು ಹೊಂದಿಲ್ಲ. ಏಕೆಂದರೆ ಮಾನವನ ಪರಿಪೂರ್ಣತೆಯು ತಾಮ್ರದ ಸಮಾನತ್ವಕ್ಕೆ ಹೋಲಿಕೆಯಾಗಿರುವುದಲ್ಲದೆ ಈ ಕಂಬಗಳು ತಾಮ್ರದವುಗಳಾಗಿ ಅಥವಾ ತಾಮ್ರದ ಹೊದಿಕೆಯುಳ್ಳವುಗಳಾಗಿ ಪರಿಪೂರ್ಣ ಮಾನವತೆಯನ್ನು ನಿರೂಪಿಸಬೇಕಾಗಿದೆ. ಈ ಕಂಬಗಳು ಮರದಿಂದ ಮಾಡಲ್ಪಟ್ಟು ಅವುಗಳು ತಾಮ್ರದ ಗೂಡಿನ ನೆಲೆಯಲ್ಲಿ ನಿಲ್ಲಿಸಲ್ಪಟ್ಟಿವೆ. ಈ ಕಂಬಗಳು ದೋಷಯುಕ್ತವಾಗಿದ್ದರೂ ಅವುಗಳ ಸ್ಥಾನವು ಪರಿಪೂರ್ಣ ಮಾನವತೆಯನ್ನು ತೋರಿಸುತ್ತದೆ. ಇದಕ್ಕಿಂತಲೂ ಸರಳವಾಗಿ ಈ ನಂಬಿಕೆಯ ಸಮರ್ಥನೆಯನ್ನು ವಿವರಿಸಲು ಅಸಾಧ್ಯವಾಗುವುದು. ಬಿಳಿಯ ತೆರೆ. ಈ ಬಿಳಿಯ ತೆರೆ ಕುಸಿಯದಂತೆ ಬಿಗಿ ಹಿಡಿದ ಕಂಬಗಳು ಅಂಗಳಕ್ಕೆ ಆಕಾರವನ್ನು ಕೊಡುವುದಲ್ಲದೆ ಪರಿಶುದ್ಧತೆಯ ಸಮರ್ಥನೆಯನ್ನು ಚಿತ್ರಿಸುತ್ತದೆ. ಈ ಶುಭ್ರವಾದ ನಾರುಮಡಿ ಬಟ್ಟೆಯನ್ನು ನಿತ್ಯವಾಗಿ ಎತ್ತಿ ಹಿಡಿಯಲ್ಪಟ್ಟ ಪ್ರಕಾರ ಯೇಸು ಕ್ರಿಸ್ತನ ಧಾರ್ಮಿಕ ನೀತಿಯನ್ನು ಜಗತ್ತಿಗೆ ಅಂಗಳ ಸದಾ ನೋಟವಾಗಿ ಆವರಿಸುವಂತೆ ಬೆಳ್ಳಿಯ ಕೊಂಡಿಗಳು ಸತ್ಯತೆಯ ಚಿಹ್ನೆಯಾಗಿರುವ ಈ ಬೆಳ್ಳಿಯ ಕೊಂಡಿಗಳಿಂದ ತೆರೆಯನ್ನು ನಿಲುವು ಕಂಬಗಳಿಗೆ ಎತ್ತಿ ಹಿಡಿಯಲ್ಪಟ್ಟಿದೆ. ಸಾಮಾನ್ಯವಾಗಿ ಬೆಳ್ಳಿಯು ಸತ್ಯತೆಯ ಚಿಹ್ನೆಯಾಗಿದೆ. ಅಂಗಳದಲ್ಲಿ ನಿಲುವು ಕಂಬಗಳಿಂದ ನಮೂದಿಸಲ್ಪಟ್ಟ ಸಮರ್ಥವರಾದ ನಂಬಿಗಸ್ತರು ಕ್ರಿಸ್ತನ ಪವಿತ್ರತೆಯಿಂದ ತಮ್ಮ ಎಲ್ಲ ನ್ಯೂನ್ಯತೆಗಳನ್ನು ಖಂಡಿತವಾಗಿಯೂ ಮತ್ತು ಸತ್ಯವಾಗಿಯೂ ಮರೆಮಾಚುವುದೆಂದು ಹೇಳಿಕೊಳ್ಳಬಹುದು. ಸತ್ಯತೆಯ ಸಹಾಯದಿಂದಲೇ ತಮ್ಮ ನಿಲುವನ್ನು ಸಮರ್ಥಿಸಲು ಅವರಿಗೆ ಆಸ್ಪದವಿದೆ. ವಿಮೋಚನಾಕಾಂಡ 27ನೇ ಅಧ್ಯಾಯ 11-17 ವಚನಗಳು. ಬಾಗಿಲಿನ ನಿಲುವು ಕಂಬಗಳು. ದೇವದರ್ಶನದ ಗುಡಾರದ ಪರಿಶುದ್ಧ ಸ್ಥಳದ ಬಾಗಿಲಿನ ಬಳಿಯಲ್ಲಿರುವ ನಿಲುವು ಕಂಬಗಳು ಮೊದಲನೇ ತೆರೆಯಿಂದ ಮುಚ್ಚಲ್ಪಟ್ಟಿದ್ದವು. ಅಂಗಳದಲ್ಲಿದ್ದ ನಿಲುವು ಕಂಬಗಳಿಂದ ಭಿನ್ನವಾಗಿದ್ದು ಅವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಅಭಿಷೇಕಿಸಲ್ಪಟ್ಟ ಭಕ್ತರನ್ನು ಸೂಚಿಸುತ್ತವೆ. ಅಂಗಳದಲ್ಲಿಯ ನಿಲುವು ಕಂಬಗಳಿಗೂ ಮತ್ತು ಪರಿಶುದ್ಧ ಬಾಗಿಲಿನ ನಿಲುವು ಕಂಬಕ್ಕೂ ಇರುವ ವ್ಯತ್ಯಾಸವನ್ನು ಸಮರ್ಥಿಸಲ್ಪಟ್ಟ ನಂಬಿಗಸ್ತರಿಗೂ ಮತ್ತು ಅಭಿಷೇಕಿಸಲ್ಪಟ್ಟ ನಂಬಿಗಸ್ತರ ನಡುವೆ ಇರುವ ಭೇದ ಭಾವಗಳನ್ನು ನಿರೂಪಿಸುತ್ತದೆ. ಸತ್ಯತೆಯಲ್ಲಿ ಸ್ಥಾಪಿಸಲ್ಪಟ್ಟು ಮರಣಕ್ಕೆ ಪ್ರತಿಷ್ಠಿಸಿಕೊಂಡ ಮನುಷ್ಯನು ಪರಿಶುದ್ಧ ಸ್ಥಳದೆಡೆಗೆ ಹೋಗುವ ದಾರಿಯನ್ನು ನೋಡಿದ್ದೇವೆ. ಈ ಮೊದಲನೆಯ ತೆರೆಯಲ್ಲಿ ಹೋಗುವಾಗ ಮಾನವ ಸಂಕಲ್ಪ ಮತ್ತು ಶರೀರ ಭಾವದ ಆಲೋಚನೆಗಳನ್ನು ಮರಣ ಪರ್ಯಂತರ ವಿಸರ್ಜಿಸಬೇಕಾಗಿದೆ. ಆದುದರಿಂದ ಈ ನಿಲುವು ಕಂಬಗಳು ಬಂಗಾರದಿಂದ ಆವರಿಸಲ್ಪಟ್ಟು ಈ ಬದಲಾವಣೆಯನ್ನು ತೋರಿಸುವುದಲ್ಲದೆ ದೈವ ಸ್ವಭಾವದ ಚಿಹ್ನೆಯಾಗಿದೆ. ಇದು ತಾಮ್ರದ ಗುಳಿಗೆಗಳಲ್ಲಿ ನಿಲ್ಲಿಸಲ್ಪಟ್ಟಿರುವ ಕಾರಣ ಯಾವ ರೀತಿ ಮಣ್ಣಿನ ಘಟಕಗಳಲ್ಲಿ ಈ ನಿಕ್ಷೇಪವು ನಮಗುಂಟು ಎಂಬುದನ್ನು ನಿರೂಪಿಸುತ್ತದೆ. 2 ಕೊರಿಂಥ 4:7 ಅಂದರೆ ನಮ್ಮ ಹೊಸ ಸ್ವರೂಪದ ಲಕ್ಷಣಗಳು ಇನ್ನೂ ಮಾನವತ್ವದ ನಿರ್ಣಯಗಳ ಮೇಲೆ ಆಧಾರವಾಗಿದೆ. ಹೊಸ ಜೀವಿಗಳಾಗಿ ನಮ್ಮ ಅಸ್ತಿತ್ವವು ಇನ್ನೂ ಪರಿಪೂರ್ಣತೆ ಹೊಂದಿಲ್ಲವೆಂದು ಈ ಪರಿಶುದ್ಧ ಸ್ಥಳವು ನಿರೂಪಿಸುವುದನ್ನು ಈಗಾಗಲೇ ಖಂಡಿತವಾದ ಸಂವಾದದಿಂದ ನಾವು ನೆನಪಿಗೆ ತಂದುಕೊಳ್ಳಬಹುದಾಗಿದೆ. ವಿಮೋಚನಾಕಾಂಡ 26:37 ಅತಿ ಪರಿಶುದ್ಧ ಸ್ಥಳದ ಬಾಗಿಲಿನ ನಿಲುವು ಕಂಬಗಳು ಇವು 2ನೇ ತೆರೆಯ ಒಳಭಾಗದಲ್ಲಿ ಇದ್ದು ದೈವಿಕ ಸ್ವಭಾವದಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ದೇಹದಿಂದ ತೆರೆ ಆಚೆಯ ಕಡೆಗೆ ಸೇರುವವರನ್ನು ಸೂಚಿಸುತ್ತವೆ. ಈ ಕಂಬಗಳು ಈ ಅರ್ಥವನ್ನು ಸಮರ್ಥಿಸುವಂತೆ ಅದಕ್ಕೆ ತಕ್ಕ ಹಾಗೆ ರಚಿಸಲ್ಪಟ್ಟಿವೆ. ಮಾನವ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರದೆ ಬಂಗಾರದಿಂದ ಆವರಿಸಲ್ಪಟ್ಟು ದೈವಿಕ ಸ್ವಭಾವದಲ್ಲಿ ನಿರೂಪಿಸಲ್ಪಟ್ಟಿದೆ. ತಾಮ್ರದ ಗುಳಿಗೆಗಳಲ್ಲಿ ಇಡಲ್ಪಡದೆ ಬೆಳ್ಳಿಯ ಗುಳಿಗಳಲ್ಲಿ ನೈಜತ್ವ, ಸತ್ಯತೆ ಮತ್ತು ಸ್ಥಿರತೆ ಇಡಲಾಗಿದೆ. ಈ ತೆರೆಯೊಳಗಿಂದ ಪ್ರವೇಶಿಸಿದಲ್ಲಿ ನೀನು ಪರಿಶುದ್ಧನಾಗುವಿ, ಅಲ್ಲದೆ ಸತ್ಯವಾಗಿಯೂ ಸ್ಥಿರವಾಗಿಯೂ ಹೊಸ ಜೀವಿಯಾಗುವಿ ಎಂದು ನಮಗೆ ಹೇಳಿದಂತೆ ಭಾಸವಾಗುತ್ತದೆ. ವಿಮೋಚನಾಕಾಂಡ 26:32 ಬಂಗಾರದ ಮೇಜು. ಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದ ಬಂಗಾರದ ಮೇಜಿನ ಮೇಲಿನ ನೈವೇದ್ಯದ ರೊಟ್ಟಿಗಳು ಪೂರ್ಣ ಸಭೆಯನ್ನು ಮಾತ್ರವಲ್ಲದೆ ಕ್ರಿಸ್ತನ ಮತ್ತು ಆತನ ಅಪೋಸ್ತಲರನ್ನು ಸೂಚಿಸುತ್ತದೆ. ಇವರೆಲ್ಲರೂ ಕ್ರಿಸ್ತನಲ್ಲಿ ಶುದ್ಧೀಕರಿಸಲ್ಪಟ್ಟು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾದ ಸೇವಕರಾಗಿರುವರು. ಫಿಲಿಪ್ಪಿ 2:16 ಪ್ರಸ್ತುತ ಈಗಿನ ಯುಗದಲ್ಲಿ ಸತ್ಯಸಭೆಯ ಮಹಾ ಕೆಲಸವೇನೆಂದರೆ ಆತ್ಮೀಯ ಸ್ಥಿತಿಯಲ್ಲಿ ಒಡಂಬಡಿಸಿಕೊಂಡ ಭಕ್ತರನ್ನು ಪೋಷಿಸಿ ಬಲಪಡಿಸಿ ಬೆಳಕನ್ನು ಪ್ರಕಾಶಪಡಿಸುವುದಾಗಿದೆ. ಕ್ರಿಸ್ತನನ್ನು ವರಿಸುವ ಮೊದಲಗಿತ್ತಿಯು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಪ್ರಕಟಣೆ 19:7 ಈಗಿನ ಯುಗದಲ್ಲಿ ಪ್ರಪಂಚಕ್ಕೆ ಸಾಕ್ಷಿ ಕೊಡುವುದು ಖಂಡಿತವಾಗಿಯೂ ಕೆಳದರ್ಜೆಯ ಪ್ರಸಂಗವಾಗಿದೆ. ಸುವಾರ್ತಾ ಯುಗದ ನಂತರ ಪರಿಪೂರ್ಣವಾದ ಆಶೀರ್ವಾದಗಳು ದೇವರ ಕ್ಲುಪ್ತ ಸಮಯದಲ್ಲಿ ಪ್ರಾಯಶ್ಚಿತ್ತ ದಿನದಲ್ಲಿ ಪಾಪ ಪರಿಹಾರದ ನಿವೇದನೆಗಳಲ್ಲಿ ಪ್ರತಿಬಿಂಬಿತವಾಗಿ ಮುಕ್ತಾಯವಾಗುತ್ತದೆ. ಬಂಗಾರದ ದೀಪಸ್ತಂಭ. ಈ ದೀಪಸ್ತಂಭವು ಬಂಗಾರದ ಮೇಜಿನ ಮುಂಭಾಗದಲ್ಲಿ ನಿಲ್ಲಿಸಲ್ಪಟ್ಟು ಪರಿಶುದ್ಧ ಸ್ಥಳದಲ್ಲೆಲ್ಲ ಬೆಳಕನ್ನು ಕೊಡುವಂತೆ ಇಡಲಾಗಿತ್ತು. ಈ ಸ್ತಂಭವು ಬಂಗಾರದ ಅಖಂಡವಾದ ಒಂದೇ ಭಾಗವಾಗಿತ್ತು. ಈ ದೀಪಸ್ತಂಭವು 7 ಕೊಂಬೆಗಳುಳ್ಳದ್ದಾಗಿದ್ದು ಪ್ರತಿಯೊಂದರಲ್ಲಿಯೂ ಒಂದು ದೀಪವು ಅಲಂಕರಿಸಿತ್ತು. ಮೊತ್ತವಾಗಿ 7 ದೀಪಗಳು ಒಂದು ಪರಿಪೂರ್ಣವಾದ ಸಂಖ್ಯೆಯನ್ನು ಅವಲಂಬಿಸಿದೆ. ಸಭೆಗೆ ಪ್ರಧಾನವಾದ ಯೇಸು ಕ್ರಿಸ್ತನಿಂದ ಮೊದಲಾಗಿ ಆತನು ಜನಾಂಗದಿಂದ ಆರಿಸಲ್ಪಟ್ಟ ಚಿಕ್ಕ ಹಿಂಡಿನ ಕೊನೆಯ ಸದಸ್ಯನವರೆವಿಗೂ ದೈವ ಸ್ವಭಾವದಲ್ಲಿ ಬಂಗಾರ ಪಾಲುಗಾರರಾಗುವ ಪರಿಪೂರ್ಣವಾದ ಸಭೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಪ್ರಕಟಣೆ 1:20 ಎಂದು ಕರ್ತನು ನುಡಿಯುತ್ತಾನೆ. ಈ ಒಂದು ಸಭೆಯ ಅಭಿವೃದ್ಧಿಯನ್ನು ಅವಲಂಬಿಸಿದ 7 ಹಂತಗಳು ಆಸ್ಯಾ ಸೀಮೆಯ 7 ಸಭೆಗಳಲ್ಲಿ ಅಡಕವಾಗಿ ಪರಿಗಣಿಸಲ್ಪಟ್ಟಿದೆ. ಪ್ರಕಟಣೆ 1:11 ಹೌದು, ಈ ದೀಪಸ್ತಂಭವು ಚುಚ್ಚಲು ಸಭೆಯಾಗಿ ನಿರೂಪಿಸಲ್ಪಟ್ಟಿದೆ. ಹೆಸರಿಗೆ ಮಾತ್ರವಲ್ಲ, ಆದರೆ ಸತ್ಯ ಸಭೆಯಾಗಿ ಪರಲೋಕದಲ್ಲಿ ಹೆಸರು ಬರೆಯಲ್ಪಟ್ಟು ಸತ್ಯದ ಬೆಳಕನ್ನು ತೋರಿಸುವವರಾಗಿ ರಾಜವಂಶಸ್ಥ ಯಾಜಕರಾಗಿ ಆರಿಸಲ್ಪಟ್ಟು ನಿರೂಪಿಸಲ್ಪಡುವರು. ದೀಪಸ್ತಂಭದ ಕುಶಲ ಕೈಗಾರಿಕೆಯು ಅತಿ ಸುಂದರವಾದುದು. ಸತ್ಯಸಭೆಯು ಸುಂದರವಾಗಿಯೂ ಫಲದಾಯಕವಾಗಿಯೂ ತೋರಿಸುವಂತೆ ಅನುಗುಣವಾಗಿ ದೀಪಸ್ತಂಭದಲ್ಲಿ ಫಲ ಮತ್ತು ಪುಷ್ಪಗಳನ್ನು ನಿರೂಪಿಸಲ್ಪಟ್ಟಿದೆ. ಒಂದೊಂದು ಕೊಂಬೆಯ ಮೇಲೂ ಬಾದಾಮಿಯ ಆಕಾರದಲ್ಲಿ ದೀಪವನ್ನು ಕೆತ್ತಲಾಗಿತ್ತು. ಇದರ ಭಾವಾರ್ಥವನ್ನು ಅಹರೋನನ ಚಿಗುರಿದ ಕೋಲಿನ ಬಗ್ಗೆ ಅದರ ಚೂಚಿತಾರ್ಥವನ್ನು ಪರಿಶೀಲಿಸಿದಾಗ ನೋಡೋಣ. ಬೆಳಕಿಗಾಗಿ ಈ ದೀಪಗಳಿಗೆ ಹೊಲಿಯುವ ಬೀಜದಿಂದ ಶುದ್ಧೀಕರಿಸಿದ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದರು. ಈ ದೀಪಗಳು ಸದಾ ಉರಿಯುವಂತೆ ನೋಡಿಕೊಳ್ಳುತ್ತಿದ್ದರು. ಸತ್ಯದ ಆತ್ಮವಾಗಿರುವಂಥ ಈ ಬೆಳಕು ಪವಿತ್ರವಾದ ಜ್ಞಾನೋದಯವನ್ನು ಸೂಚಿಸುತ್ತದೆ. ಇದರ ಬೆಳಕು ಯಾಜಕರ ಪ್ರಯೋಜನಕ್ಕಾಗಿಯೇ ಹೊರತು ಬೇರೆ ಯಾರೂ ಅದನ್ನು ನೋಡಲು ಅಥವಾ ಅದರಿಂದ ಪ್ರಯೋಜನ ಹೊಂದಲು ನಿಷಿದ್ಧವಾಗಿತ್ತು. ಈ ರೀತಿಯಲ್ಲಿ ದೇವರ ಆತ್ಮ ಮತ್ತು ಚಿತ್ತಗಳು ಪ್ರಾಕೃತ ಮನುಷ್ಯನಿಂದ ಅವನು ನಂಬಿಗಸ್ತನೇ ಆದರೂ ನೀತಿವಂತನಾದ ಮನುಷ್ಯ ಲೇವಿ ಸಂತತಿ ಮರೆಮಾಜಿಸಲ್ಪಟ್ಟ ದೇವರ ಆಳವಾದ ವಿಚಾರಗಳು ಸಭೆಯ ಜ್ಞಾನೋದಯಕ್ಕೋಸ್ಕರ ರೂಪಿಸಲಾಗಿದೆ. 1 ಕೊರಿಂಥ 2:14 ಈ ಪರಿಶುದ್ಧ ಸ್ಥಳದೊಳಗೆ ಮರೆಮಾಡಲ್ಪಟ್ಟ ಒಳಗಣ ಬೆಳಕನ್ನು ಸತ್ಯದಲ್ಲಿ ಪ್ರತಿಷ್ಠಿತರಾದ ರಾಜವಂಶ ಯಾಜಕರೇ ವಿನಃ ಬೇರೆ ಯಾರೂ ನೋಡುವುದಕ್ಕೆ ಆಸ್ಪದವಿಲ್ಲ. ಪರಿಶುದ್ಧ ಸ್ಥಳದೊಳಗೆ ಪ್ರವೇಶಾಧಿಕಾರವು ಯಾಜಕರಿಗೆ, ಅಂದರೆ ಕ್ರಿಸ್ತನಲ್ಲಿ ಪ್ರತಿಷ್ಠಿತಗೊಂಡ ಸಭೆ ಮಾತ್ರ. ಹಕ್ಕು ಬಾಧ್ಯತೆಯುಳ್ಳ ವಿಶೇಷ ಅಧಿಕಾರವಿತ್ತು. ಅದು ಅವರಿಗೋಸ್ಕರ ನಿಶ್ಚಿತವಾಗಿತ್ತು. 9:6 ತೆರೆಯ ಒಳಭಾಗವನ್ನು ಲೇವಿ ತರಗತಿಯಲ್ಲಿರುವವರು ನೋಡಲಾಗುವುದಿಲ್ಲ, ಏಕೆಂದರೆ ಮನುಷ್ಯ ಬುದ್ಧಿಯುಳ್ಳ ಸ್ವಕಲ್ಪನೆಗಳು ಇವರಿಗೂ ಮತ್ತು ಪಾರಮಾರ್ಥಿಕವಾದ ವಸ್ತುಗಳಿಗೂ ಮಧ್ಯೆ ಬರುವುದರಿಂದ ನೋಡಲಾಗುವುದಿಲ್ಲ. ಮನುಷ್ಯ ಸಂಕಲ್ಪಗಳನ್ನು ಮತ್ತು ಮಾನವ ಸಹಜ ಗುಣಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದರ ಮೂಲಕವೇ ಪ್ರತಿಷ್ಠಿತರಾಗಲು ಇರುವ ಒಂದೇ ಮಾರ್ಗ. ಮಹಾಯಾಜಕನಾದ ಅಹರೋನನು ಮತ್ತು ಆತನ ಪುತ್ರರು, ತದನಂತರ ಅವರ ಉತ್ತರಾಧಿಕಾರಿಗಳು ಮಾತ್ರ ಪ್ರತಿನಿತ್ಯ ಉದಯ ಮತ್ತು ಸಂಧ್ಯಾ ವೇಳೆಗಳಲ್ಲಿ ಆ ದೀಪಗಳನ್ನು ಸದಾ ಉರಿಯುವಂತೆ ಸರಿಪಡಿಸಬೇಕು. 27:20-21 3:8 ಈ ಪ್ರಕಾರ ನಮ್ಮ ಮಹಾಯಾಜಕನು ಕ್ರಿಸ್ತನ ಭಾವಗಳನ್ನು ನಿತ್ಯವೂ ಹೆಚ್ಚೆಚ್ಚಾಗಿ ತುಂಬಿಸುವವನಲ್ಲದೆ ನಮ್ಮ ಮಾನವತ್ವದ ಹಳೆಯ ಕಲ್ಮಶಗಳನ್ನೆಲ್ಲ ದೀಪದ ಬತ್ತಿಯನ್ನು ಕತ್ತರಿಸಿ ಸರಿಪಡಿಸುವಂತೆ ಕತ್ತರಿಸಿ ಪವಿತ್ರಾತ್ಮ ಶಕ್ತಿಯ ಮುಖಾಂತರ ಪ್ರತಿ ಛಾಯಾರೂಪದಲ್ಲಿರುವ ಯಾಜಕರು ಮತ್ತು ಲೇವಿಯರು ಸ್ವಾಭಾವಿಕ ವಿಷಯಗಳನ್ನು ಅಥವಾ ಆಧ್ಯಾತ್ಮಿಕ ವಿಷಯವಾದ ದೇವರ ವಾಕ್ಯದ ನೈಜಾಂಶಗಳನ್ನು ಈ ಧಾರ್ಮಿಕ ಜನರು ಏಕೆ ತಿಳಿದುಕೊಳ್ಳುವುದಿಲ್ಲವೆಂತಲೂ ಮತ್ತು ಆಳವಾಗಿ ಏಕೆ ಪರಿಶೀಲಿಸುವುದಿಲ್ಲವೆಂತಲೂ ಒಂದು ವೇಳೆ ನಾವು ತಬ್ಬಿಬ್ಬಾಗಬಹುದಲ್ಲವೇ? ಮಾನವನ ಪೂರ್ವಸ್ಥಿತಿ ಪ್ರಾಪ್ತಿಯನ್ನು ನೋಡಬಲ್ಲವರಾದ ಇವರು ದೈವಿಕವಾದ ಮತ್ತು ಪರಲೋಕ ಸಂಬಂಧ ವಿಚಾರಗಳನ್ನು ಏಕೆ ವೀಕ್ಷಿಸಲಾರರು? ಇವುಗಳು ಏಕೆ ಹೀಗಾಗಿದೆ ಎಂದು ದೇವದರ್ಶನದ ಗುಡಾರದ ಪಾಠಗಳು ನಮಗೆ ತಿಳಿಸುತ್ತದೆ. ಒಂದೇ ನಂಬಿಕೆ ಎಂತಿರುವ ಮನೆತನದವರಾದ ಇವರು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಸಹೋದರರಾಗಿರುವರು, ಆದರೆ ಸಂಪೂರ್ಣವಾಗಿ ಪ್ರತಿಷ್ಠಿಸಲ್ಪಟ್ಟವರಲ್ಲ ಅಥವಾ ಸಮರ್ಥಿಸಲ್ಪಟ್ಟವರಲ್ಲ. ಇವರು ಅಂಗಳದಲ್ಲಿ ಲೇವಿಯರಾಗಿದ್ದು ಯಾಜಕರಂತೆ ಪ್ರತಿಷ್ಠಿತರಾದವರಲ್ಲ. ತಮ್ಮ ಮಾನವ ಹಕ್ಕು ಬಾಧ್ಯತೆಗಳನ್ನು ಸಮರ್ಥಿಸದೆ ಇರುವುದರಿಂದ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶವಿಲ್ಲ. ಮತ್ತು ಯಾಜಕರಿಗಾಗಿ ಸಿದ್ಧ ಮಾಡಲ್ಪಟ್ಟ ವಸ್ತುಗಳನ್ನು ನೋಡಲಿಕ್ಕೂ ಅವಕಾಶವಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ದೀಪದ ಬೆಳಕಿನ ಮೂಲಕ ಪ್ರಕಟಿಸಿದನು. ಇವರು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ಪ್ರತಿಷ್ಠಾಪನೆಯ ಮುಖಾಂತರವಾಗಿ ಹೊಸ ಜೀವಿಗಳಾಗಿ ಕರೆಯಲ್ಪಟ್ಟವರು. ಆ ಆತ್ಮನು ಎಲ್ಲ ವಿಷಯಗಳನ್ನು ಬಯಲು ಪಡಿಸುತ್ತಾನೆ. ದೇವರು ಅಗಾಧವಾದ ಬಚ್ಚಿಡಲ್ಪಟ್ಟ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2:9-10 ಹೆಸರಿನ ಕ್ರೈಸ್ತ ಸಭೆಗಳು ನೀತಿವಂತರನ್ನು ಮತ್ತು ಧರ್ಮ ಸಮ್ಮತವಾದವರನ್ನು, ಲೇವಿ ಮತ್ತು ಯಾಜಕರನ್ನು ಮಾತ್ರವಲ್ಲದೆ ಸಧರ್ಮ ವೇಷಧಾರಿಗಳಾದ ಕಪಟಗಾರರನ್ನು ಸಹ ಸೇರಿಸಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳಲಾರದ ನೀತಿವಂತರಾದ ವರ್ಗದವರಿಗೆ ಲೇವಿಯರು ಅಪೋಸ್ತಲನಾದ ಪೌಲನ ಪತ್ರಿಕೆಗಳಲ್ಲಿ ಕೆಲವು ಭಾಗಗಳನ್ನು ಅವರ ಬಗ್ಗೆ ಉದ್ದೇಶಿಸಿ ಬರೆಯಲ್ಪಟ್ಟಿವೆ. ಈ ರೀತಿಯಾಗಿ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು, ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಎಂದು ಪೌಲನು ಬರೆದಿರುತ್ತಾನೆ. ಗಲಾತ್ಯ 5:24 ಸುವಾರ್ತೆಯ ಕರೆಯುವಿಕೆಗೆ ಕೇವಲ ಹಲವರು ಮಾತ್ರ ತಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸುವ ನಿಜಾಭಿಪ್ರಾಯವನ್ನು ಅನುಸರಿಸಿದ್ದಾರೆಂದು ಪೌಲನು ಅರ್ಥ ಸೂಚಿಸಿದ್ದಾನೆ. ಆದುದರಿಂದ ಸಹೋದರರೇ, ನಂಬಿಗಸ್ತರು, ಕ್ರಿಸ್ತ ನಂಬಿಕೆಯಲ್ಲಿ ನೀತಿ ನಿರ್ಣಯವಾದವರು, ಲೇವಿಯರು ದೇವರ ಕನಿಕರವನ್ನು ಕ್ರಿಸ್ತನ ಮುಖಾಂತರ ನಿರ್ಣಯಿಸಲ್ಪಟ್ಟು ತೋರಿಸಲ್ಪಟ್ಟ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಂಪೂರ್ಣವಾಗಿ ಪ್ರತಿಷ್ಠಿತರಾಗುವುದು ಈ ರೀತಿಯಾದ ಯಾಜಕರು ಅರ್ಪಿಸಿರಿ ಎಂದು ಪೌಲನು ರೋಮಾಪುರದವರಿಗೆ ಸಂಬೋಧಿಸಿದ್ದಾನೆ. 12:1 ಮಾನವರಲ್ಲಿ ಯಾರು ಪಾಪವನ್ನು ತ್ಯಜಿಸಿ ದೇವರನ್ನು ಯೇಸುಕ್ರಿಸ್ತನ ಕೃಪೆಯ ಮುಖಾಂತರ ಅಂಗೀಕರಿಸುವವರೋ ಅವರು ಕ್ರಿಸ್ತನ ನಂಬಿಕೆಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುವರು. ದೇವರು ಇವರನ್ನು ಪರಿಶುದ್ಧರೆಂತಲೂ ಪಾಪರಹಿತರಾದವರೆಂತಲೂ ಎಣಿಕೆ ಮಾಡಿ ಅಂಗೀಕರಿಸುತ್ತಾನೆ. ಸರ್ವಶಕ್ತನಾದ ದೇವರು ಪ್ರಾಯಶ್ಚಿತ್ತ ದಿನದಲ್ಲಿ ಸುವಾರ್ತಾ ಯುಗದಲ್ಲಿ ತಮ್ಮ ದೇಹವನ್ನೇ ಬಲಿಯನ್ನಾಗಿ ಅರ್ಪಿಸುವವರನ್ನು ಯೇಸು ಕ್ರಿಸ್ತನ ಮುಖಾಂತರ ತಾನು ಆದುಕೊಂಡವರಾದ ರಾಜವಂಶದ ಯಾಜಕರ ಸಂಖ್ಯೆಯು ಸಂಪೂರ್ಣವಾಗುವವರೆಗೂ ಅವರನ್ನು ಅಂಗೀಕರಿಸುವನೆಂದು ದೃಢವಾಗಿ ಪ್ರಕಟಿಸಿದ್ದಾನೆ. ಈಗಲೇ ಅದು ಅಂಗೀಕರಿಸುವ ಕಾಲವಾಗಿದೆ. ಅಂತಹ ಅರ್ಪಣೆಗಳನ್ನು ಅಂಗೀಕರಿಸುವ ಸಮಯವೂ ಇದೇ ಆಗಿದೆ. ಇದೀಗ ನಾವು ನೋಡಿದಂತೆ ಇಡೀ ಮಾನವ ಕುಲದವರ ಅರ್ಪಣೆಗಳನ್ನು ನಿಜವಾಗಿಯೂ ದೇವರು ಅಂಗೀಕರಿಸುತ್ತಾನೆ ಮತ್ತು ಎಲ್ಲರಿಗೂ ತಾವು ಸಂಪಾದಿಸಿದವುಗಳನ್ನು ದೇವರಿಗೆ ಒಪ್ಪಿಸುವ ಯುಕ್ತವಾದ ಅನುಸರಣೆಯ ಯೋಗ್ಯವಾದ ಮಾರ್ಗವು ಇದೆ ಎಂಬುದು ಸತ್ಯ. ಆದರೆ ಈ ಯುಗದ ನಂತರ ಸಜೀವ ಯಜ್ಞವಾಗಿ ಕಷ್ಟಪಡುವುದಕ್ಕೆ ಯಾರಿಗೂ ಅನುಮತಿ ಇಲ್ಲ. ಆ ಹೊಸ ಯುಗದ ನಿಯಮಗಳು ಪ್ರಾರಂಭವಾದ ನಂತರ ಅಂತಹ ಯಜ್ಞಾರ್ಪಣೆಗಳು ಸಭೆಗಳಲ್ಲಿ ಮತ್ತು ಈಗಿನ ಕಾಲದ ಕಲಬೆರಕೆಗೆ ಸಮಾನವಾದ ಬಾಬೆಲ್ ಸಭೆಗಳು ಸೇರಿದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಕ್ರಿಸ್ತನ ಮರಣವನ್ನನುಸರಿಸಿ ಪ್ರತಿಷ್ಠಾಪನೆ ಹೊಂದಲಿಲ್ಲ. ಈ ಪರಿಣಾಮವಾಗಿ ಪ್ರತಿರೂಪದಂತಿರುವ ರಾಜವಂಶಸ್ಥ ಯಾಜಕರಂತೆ ಯಾರೂ ಆಗದೆ ಕೇವಲ ಲೇವಿಯರಾಗಿ ಸಭೆಗಳಲ್ಲಿ ಸೇವಕರಾಗಿರುವರೇ ಹೊರತು ಯಜ್ಞಾರ್ಪಣೆಯ ಸ್ಥಿತಿಯಲ್ಲಿಲ್ಲ. ದೇವರ ಆಜ್ಞೆಗಳ ಮಾದರಿಯನ್ನು ನಾವು ಹಿಂದಿನ ಪ್ರಸ್ತಾವನೆಗಳಿಂದ ನೋಡಿದಾಗ ಈ ಸಾಂಕೇತಿಕ ಸೇವೆಯಲ್ಲಿ 8,580 ಲೇವಿಯರು ನಿಯಮಿಸಲ್ಪಟ್ಟಿದ್ದರು. ಆದರೆ ಕೇವಲ 5 ಯಾಜಕರು ಮಾತ್ರ ಯಜ್ಞಾರ್ಪಣೆಗಳಿಗೋಸ್ಕರ ನೇಮಿತಗೊಂಡಿದ್ದರು. ಅರಣ್ಯಕಾಂಡ 4:46 46-48 ವಚನಗಳು, ವಿಮೋಚನಕಾಂಡ 28:1 ವಚನ. ಇದು ಮಾತ್ರವಲ್ಲದೆ ಇನ್ನಿತರ ಸೂಚನೆಗಳನ್ನು ನೋಡಿದಲ್ಲಿ ನೀತಿ ನಿರ್ಣಯಗಳಿಂದ ತಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡ ಅಭಿಷಕ್ತರ ಭಾಗದ ಛಾಯೆಯನ್ನು ಸ್ಪಷ್ಟಪಡಿಸುತ್ತದೆ. ನಾಮ ಮಾತ್ರದ ಕ್ರೈಸ್ತ ಸಭೆಗಳಲ್ಲಿ ಲಕ್ಷಾಂತರ ಸದಸ್ಯರಿದ್ದರೂ ಸಧರ್ಮ ವೇಷದ ಕಪಟಿಗಳ ಸಂಖ್ಯೆಗೆ ಅವಕಾಶ ನೀಡಿದ ಮೇಲೆ ಪ್ರತಿ 1,700 ಸಂಖ್ಯೆಯಲ್ಲಿ ಒಬ್ಬನೇ ತನ್ನನ್ನು ಸಜೀವ ಯಜ್ಞದೋಪಾದಿಯಲ್ಲಿ ಅರ್ಪಿಸಿಕೊಳ್ಳುತ್ತಾನೆಂದು ನಾವು ಊಹಿಸಬಹುದು. ಅತಿ ವಿರಳವಾಗಿದ್ದರೂ ಸರಿಯಾದ ಪ್ರಮಾಣದಲ್ಲಿ ಮಾದರಿಯಾಗಿದೆ. ವಾಸ್ತವವಾಗಿ ಕ್ರಿಸ್ತನು ದೇವರ ರಾಜ್ಯವನ್ನು ಪಡೆದುಕೊಳ್ಳುವವರ ಅಂದರೆ ರಾಜವಂಶಸ್ಥ ಯಾಜಕರು ಸಂಖ್ಯೆ 1 ಚಿಕ್ಕ ಹಿಂಡಿನೋಪಾದಿಯಲ್ಲಿ ಇದೆ ಎಂದು ಹೇಳಿದ ಮಾತು ಖಂಡಿತವಾಗಿಯೂ ತಪ್ಪು ಹೇಳಿಕೆಯಲ್ಲ. ಲೂಕ 12:32 ವಚನ, ದೇವರು 5 ಯಾಜಕರಲ್ಲಿ 2 ನಾಶ ಮಾಡಿರುವುದನ್ನು ನಾವು ಜ್ಞಾಪಕಕ್ಕೆ ತಂದುಕೊಂಡಾಗ ಅದು ಕರ್ತವ್ಯ ಲೋಪ ಮತ್ತು ಅಪನಂಬಿಕೆಯ ಸ್ಥಿತಿಯಲ್ಲಿದ್ದ ಕಾರಣ ಸಾಂಕೇತಿಕವಾಗಿ ಮರಣ ಹೊಂದಿದ್ದನ್ನು ನೋಡುತ್ತೇವೆ. ಹಾಗಾದರೆ 8,580 ಲೇವಿಯರಲ್ಲಿ ಇರುವುದನ್ನು ಒಂದು ಪ್ರಮಾಣದಲ್ಲಿ ಹೋಲಿಸಿದರೆ ಪ್ರತಿ 2,800 ಲೇವಿಯರಲ್ಲಿ ಒಬ್ಬ ಯಾಜಕನಿರುತ್ತಾನೆ. ನಿಜವಾದ ದೃಷ್ಟಿಯಿಂದ ನೋಡಿದಲ್ಲಿ ನಂಬಿಗಸ್ತರು ತಮ್ಮ ಪಾಪಗಳನ್ನು ತೊರೆಯುವುದರಿಂದಲೇ ಯಾಜಕರಾಗುತ್ತಾರೆಂಬುದು ಪ್ರತ್ಯಕ್ಷವಾದ ನಿದರ್ಶನವಲ್ಲ. ಏಕೆಂದರೆ ಲೇವಿಯರು ಮಾತ್ರವಲ್ಲದೆ ಯಾಜಕರೂ ಸಹ ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಅಲ್ಲದೆ ಹೃದಯದಲ್ಲಿ ಆಗುವ ಸುನ್ನತಿಯನ್ನು ಅಭ್ಯಾಸಿಸಬೇಕಾಗಿದೆ. ರೋಮಾಯ 2:29 ವಚನ, 1 ಪೇತ್ರ 3:21 ವಚನ, ಯಾಜಕರು ಮತ್ತು ಲೇವಿಯರು ಅಂಗಳದಲ್ಲಿಟ್ಟಿರುವ ನೀರಿನ ಗಂಗಾಳದಲ್ಲಿ ತೊಳೆದುಕೊಳ್ಳುವುದರಲ್ಲಿ ಇವೆಲ್ಲವುಗಳು ನಿರೂಪಿಸಲ್ಪಟ್ಟಿವೆ. ಭಕ್ತಿಯುಕ್ತ ಮನಸ್ಸು, ದಯಾಪರತೆ, ಮೃದು ಸ್ವಭಾವ ಮತ್ತು ಧರ್ಮ ತತ್ಪರತೆಗಳಾದ ಗುಣಗಳು ಯಾವಾಗಲೂ ದೇವರಲ್ಲಿ ಪ್ರತಿಷ್ಠಿತವಾಗುವುದನ್ನು ಸೂಚಿಸುವುದಿಲ್ಲ. ಈ ಗುಣಗಳು ಕುಂದು ಕೊರತೆಗಳಿಲ್ಲದ ಸರಳವಾದ ಮನುಷ್ಯನಿಗೆ ದೇವರ ರೂಪದಲ್ಲಿ ಸಂಬಂಧವಾದವುಗಳಾಗಿದ್ದು ಮತ್ತು ಅವುಗಳು ಸಂದರ್ಭಕ್ಕನುಸಾರವಾಗಿ ವಿನಾಶದ ಪತನದಿಂದ ಕೇವಲ 1 ಅಂಶಿಕವಾಗಿ ಪರಾಗುತ್ತವೆ. ಹೆಸರಿನ ಕ್ರೈಸ್ತ ಸಭೆಗಳಲ್ಲಿ ಇಂತಹ ಸಂಪೂರ್ಣ ಪ್ರತಿಷ್ಠಾಪನೆಯ ರುಜುವಾತುಗಳಾದ ನಿದರ್ಶನಗಳು ಬಹಳ ಅಪರೂಪವಾಗಿದೆ. ರಾಜಕೀಯಗಳಲ್ಲಿ ಮತ್ತು ನೀತಿ ನ್ಯಾಯಗಳಲ್ಲಿ ಕೆಲವು ನಂಬಿಗಸ್ತರು ಸ್ವಾರ್ಥ ತ್ಯಾಗವನ್ನು ಅಭ್ಯಾಸಿಸುವುದನ್ನು ನಾವು ನೋಡಿದರೂ ಅದು ದೇವರಲ್ಲಿ ಪ್ರತಿಷ್ಠಿತರಾಗುವ ನಿದರ್ಶನಗಳಲ್ಲ, ಆದರೆ ಅದು ಕರ್ಮಗಳ ಅಥವಾ ಉದ್ಯೋಗಗಳಲ್ಲಿ ಪ್ರತಿಷ್ಠಿತರಾಗುವ ನಿದರ್ಶನವಾಗಿದೆ. ದೇವರಲ್ಲಿ ಪ್ರತಿಷ್ಠಿತರಾಗುವುದೆಂದು ಹೇಳಿದಾಗ ಎಲ್ಲಿಯಾದರೂ ಯಾವ ಕೆಲಸವಾದರೂ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವೆಂದು ಮತ್ತು ಆತನ ಚಿತ್ತವು ಆತನು ತೋರಿಸುವ ಮಾರ್ಗದಲ್ಲಿಯೇ ನೆರವೇರುತ್ತದೆ ಎಂದು ಅರ್ಥವಾಗುತ್ತದೆ. ಹಾಗಾದರೆ ದೇವರಲ್ಲಿ ಪ್ರತಿಷ್ಠಿತವಾಗುವುದರಿಂದ ಆತನ ವಾಕ್ಯಗಳ ಮುಖಾಂತರ ಈ ಲೋಕಕ್ಕೆ ಆತನು ಇಟ್ಟಿರುವ ಯೋಜನೆಯನ್ನು ಅನ್ವೇಷಣೆ ಮಾಡುವುದಕ್ಕೆ ನಮ್ಮನ್ನು ದೃಢಪಡಿಸುತ್ತದೆ. ಈ ರೀತಿಯಾಗಿ ನಾವು ಆತನಿಗೋಸ್ಕರ ಆತನ ಸೇವೆಯಲ್ಲಿ ಪ್ರಕಟಿತವಾದ ಯೋಜನೆಗಳ ಏರ್ಪಾಡುಗಳನ್ನು ಹೊಂದಿಕೊಂಡು ಅವುಗಳಲ್ಲಿ ಬಲಿಯಾಗುವುದಕ್ಕೂ ಮತ್ತು ಆತನಿಗೋಸ್ಕರ ಬಲಿ ಹೊಂದಿ
ದೇವದರ್ಶನದ ಗುಡಾರದಲ್ಲಿ ಪ್ರಭಾವಯುಕ್ತ ಸೌಂದರ್ಯವನ್ನು ಕೇವಲ ಕೆಲವರೇ ನೋಡಬಹುದು ಎಂದು ಸೋಜಿಗ ಪಡಬೇಕಾಗಿಲ್ಲ. ಯಾಜಕರು ಮಾತ್ರ ಅದನ್ನು ನೋಡಬಲ್ಲರು. ಲೇವಿಯರು ಅದರ ವಿವರಣೆಯನ್ನು ಕೇಳುವವರ ಮುಖಾಂತರ ತಿಳಿಕೊಳ್ಳಬಹುದು. ಮರೆಮಾಚಲ್ಪಟ್ಟ ಬೆಳಕು ಮತ್ತು ಅದರ ಸೌಂದರ್ಯವನ್ನು ಅವರು ನೋಡುವುದೇ ಇಲ್ಲ. ಮೀಸಲಾಗಿಡಲ್ಪಟ್ಟ ರೊಟ್ಟಿಯನ್ನು ತಿನ್ನಲೂ ಇಲ್ಲ. ಚಿನ್ನದ ಧೂಪಾರಾತಿಯ ಮೇಲೆ ಅಂಗೀಕರಿಸಲ್ಪಡುವ ಸುವಾಸನಾ ದ್ರವ್ಯಗಳನ್ನು ಅರ್ಪಿಸಲೂ ಇಲ್ಲ, ಸಾಧ್ಯವೂ ಇಲ್ಲ. ಏಕೆಂದರೆ ಇವುಗಳನ್ನು ಅನುಭವಿಸಲು ಪ್ರಾಯಶ್ಚಿತ್ತ ದಿನದಲ್ಲಿ ದೇವರಿಗೆ ಅರ್ಪಿತವಾಗುವ ಸಂಪೂರ್ಣ ಪ್ರತಿಷ್ಠಾಪನೆಗೋಸ್ಕರ ತೆರೆಯನ್ನು ದಾಟಲೇಬೇಕು. ಚಿನ್ನದ ಧೂಪವೇದಿ. ಪರಿಶುದ್ಧ ಸ್ಥಳದಲ್ಲಿರುವ ಚಿನ್ನದ ಧೂಪವೇದಿಯು ಚಿಕ್ಕ ಹೆಣ್ಣನ್ನು ನಿರೂಪಿಸುವುದಲ್ಲದೆ ಈಗಿನ ಕಾಲದಲ್ಲಿ ಬಲಿಯ ಜೀವನದಲ್ಲಿ ನಡೆಯುವ ಪ್ರತಿಷ್ಠಿತ ಸಭೆಯನ್ನು ಹೋಲುತ್ತದೆ. ಈ ಧೂಪವೇದಿಯಿಂದ ಮೇಲಕ್ಕೇರುವ ಸುವಾಸನೆಯು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಿತವಾಗುತ್ತದೆ. ಯಾಜಕರ ಮನಃಪೂರ್ವಕವಾದ ಸೇವೆ, ಅವರ ಸ್ತೋತ್ರಗಳು, ಅವರ ಸಿದ್ಧವಾದ ವಿಧೇಯತ್ವ ಮತ್ತು ಇವುಗಳಲ್ಲದೆ ದೇವರ ಮಹಿಮೆಗೋಸ್ಕರ ಅವರು ನಡೆಸುವ ಎಲ್ಲ ಕಾರ್ಯಗಳು ದೇವರಿಗೆ ಸಮರ್ಪಿತವಾಗುತ್ತದೆ. ಈ ರೀತಿಯಾಗಿ ಅರ್ಪಿಸುವ ಧೂಪವು ದೇವರಿಗೆ ಸಮರ್ಪಿತವಾಗುವುದಲ್ಲದೆ 1 ಪೇತ್ರ 2:5 ತಂದೆಯ ಸಮೀಪಕ್ಕೆ ಅವರು ಬರುವರು, ಅಂದರೆ ಅತಿ ಪರಿಶುದ್ಧ ಸ್ಥಳವನ್ನು ಬೇರ್ಪಡಿಸುವ ತೆರೆಯ ಸಮೀಪಕ್ಕೆ ಬರುವರು. ಇವರಿಗೆ ಏನಾದರೂ ಪ್ರಾರ್ಥನೆ ಕೋರಿಕೆಗಳಿದ್ದರೆ ಧೂಪದ ಮುಖಾಂತರ ಅರ್ಪಿಸಬೇಕು. ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಆ ದೇವದೂತನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಪ್ರಕಟಣೆ 8:3 ದೇವರಿಗೆ ಪ್ರಾರ್ಥಿಸುವ ಇಂತಹ ಯಾಜಕರ ಪ್ರಾರ್ಥನೆಗಳು ಫಲಕಾರಿಯಾಗುತ್ತವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಸುವಾಸನಾಯುಕ್ತ ಧೂಪವನ್ನು ಸತತವಾಗಿ ಉರಿಯುವಂತೆ ಕಾಪಾಡುತ್ತಿರುವುದಲ್ಲದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂದು ಹೇಳಬಲ್ಲವನಾಗಿರುತ್ತಾನೆ. 11:42 ಆತನ ದೇಹದ ಸದಸ್ಯರಂತಿರುವ ಈ ಸಹಯಾಜಕರು ಸತತವಾಗಿ ಧೂಪದಂತಿರುವ ನಂಬಿಕೆ, ಪ್ರೀತಿ, ದೇವರಲ್ಲಿ ವಿಧೇಯತ್ವವನ್ನು ಸದಾ ಅರ್ಪಿಸಿದಲ್ಲಿ ಅವರ ಪ್ರಾರ್ಥನೆಗಳು ಅಂಗೀಕಾರವಾಗುತ್ತವೆ. ಆದರೆ ಈ ರೀತಿಯಾದ ಒಡಂಬಡಿಕೆಯನ್ನು ಅನುಸರಿಸದೆ ಇರುವವರು ತಮ್ಮ ಕೋರಿಕೆಗಳು ಅಂಗೀಕಾರವಾಗುತ್ತದೆ ಎಂದು ನಿರೀಕ್ಷಿಸಬಾರದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 15:7 ಕ್ರಿಸ್ತನ ಉಪದೇಶಗಳು ಅವಶ್ಯಕವಾದ ಸ್ವಚ್ಛ ಗ್ರಹಿಕೆಗಳಾಗಿ ನಮ್ಮ ಬೇಡಿಕೆಗಳಿಗೆ ನಿರೀಕ್ಷಣೀಯ ಮಾರ್ಗದರ್ಶನವಾಗಿವೆ. ಆದುದರಿಂದ ದೇವರ ತತ್ವದ ವಿರುದ್ಧವಾಗಿ ಬೇಡಬಾರದೆಂದು ಸತ್ಯವೇದದಲ್ಲಿ ನಿಶ್ಚಯವಾಗಿ ತೋರಿಸಲ್ಪಟ್ಟಿದ್ದನ್ನು ಅಪರೂಪವಾಗಿಯಾದರೂ ನಾವು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಈ ಹಿಂದೆ ನಾವು ಎಲ್ಲ ಮಾದರಿಗಳ ಮುಖಾಂತರ ಪರ್ಯಾಯ ಲೋಚಿಸಿದಾಗ ಅತಿ ಪರಿಶುದ್ಧ ಸ್ಥಳದಲ್ಲಿರುವ ಸಂಪೂರ್ಣವಾದ ದೈವಿಕ ನಿಯಮ ಗಮನಾರ್ಹವಾದ ಮತ್ತು ಅತಿಶಯವಾದ ಮಹಿಮೆಯ ಹತ್ತಿರಕ್ಕೆ ಯಾವ ಮಾನವನೂ ಸಮೀಪಿಸಲಾರನೆಂದು ನೋಡಿದ್ದೇವೆ. 1 ತಿಮೋತಿ 6:16 ಆದರೆ ಯೇಸು ಕ್ರಿಸ್ತನಲ್ಲಿರುವ ಹೊಸ ಜೀವಿಗಳಿಗೆ ಮಾತ್ರ ಆ ಸಾಧ್ಯತೆ ಇರುವುದು. ಇವರಿಗೆ ದೈವ ಸ್ವಭಾವದಲ್ಲಿ ಪಾಲು ಇದೆ. ಈ ರಾಜವಂಶ ಯಾಜಕರಿಂದ ಅಂದರೆ ಕ್ರಿಸ್ತನ ದೇಹದ ಸದಸ್ಯರಾಗಿ ಇವರು ಅರ್ಪಿಸುವ ಧೂಪವು ಪೂರ್ಣವಾದ ನಂತರ ಆ ಧೂಪದ ಸುಗಂಧ ವಾಸನೆಯು ಯಹೋವನ ಸನ್ನಿಧಿಯಲ್ಲಿ ತೆರೆಯ ಆಚೆಗೆ ಯೇಸುಕ್ರಿಸ್ತನ ಮುಖಾಂತರವಾಗಿ ದೇವರಿಂದ ಅಂಗೀಕರಿಸಲ್ಪಡುತ್ತದೆ.